ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಬರ್ತಾನಣ್ಣ ನನ್ನೆಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೆಸು ನೂತನ ರಾಜ್ಯವನು. ಬರ್ತಾನಣ್ಣ ನನ್ನೆಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೆಸು ನೂತನ ರಾಜ್ಯವನು. ಹೊಸದಾಗಿ ನೀನು ಹುಟ್ಟದಿದ್ದರೆ ಬೆಂಕಿಯ ಕೆರೆಯೇ ಗತಿಯಣ್ಣ. ಹೊಸದಾಗಿ ನೀನು ಹುಟ್ಟದಿದ್ದರೆ ಬೆಂಕಿಯ ಕೆರೆಯೇ ಗತಿಯಣ್ಣ. ಹೊಸ ರಾಜ್ಯದಲ್ಲಿ ನಿನಗೆ ಎಂದೂ ಸ್ಥಳವಿಲ್ಲಣ್ಣ. ಹೊಸ ರಾಜ್ಯದಲ್ಲಿ ನಿನಗೆ ಎಂದೂ ಸ್ಥಳವಿಲ್ಲಣ್ಣ. ಆ ದೇವರ ನಂಬಿ ಪಡೆದುಕೋ ಕೃಪೆಯನ್ನ, ಆ ದೇವರ ನಂಬಿ ಪಡೆದುಕೋ ಕೃಪೆಯನ್ನ. ಬರ್ತಾನಣ್ಣ ನನ್ನೆಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೆಸು ನೂತನ ರಾಜ್ಯವನು. ಬರ್ತಾರಣ್ಣ ನನ್ನೆಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೆಸು ನೂತನ ರಾಜ್ಯವನು.
ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ರಾಜರುಗಳ ಪ್ರತಿಭಟನೆ ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಧಾರ್ಮಿಕ ಸುಧಾರಣೆಯ ಕಾಲಘಟ್ಟ ಅಂದರೆ ಕತ್ತಲೆ ಯುಗದಲ್ಲಿ ಪೋಪ್ನ ವ್ಯವಸ್ಥೆ ಯಾವ ರೀತಿಯಲ್ಲಿ ಜನಗಳಿಗೆ ಸತ್ಯವನ್ನು ನೀಡದೆ ಕತ್ತಲೆಯಲ್ಲಿ ಕೂಡಿ ಹಾಕಿತ್ತು, ಅಂತಹ ಸಂದರ್ಭದಲ್ಲಿ ಧಾರ್ಮಿಕ ಸುಧಾರಕರುಗಳು ಎದ್ದು ಅನೇಕ ಜನರಿಗೆ ಸತ್ಯವೇದದ ಸತ್ಯವನ್ನು ತಿಳಿಯಪಡಿಸಿದರು. ಆ ನಿಟ್ಟಿನಲ್ಲಿ ರಾಜರುಗಳು ಸಹ ಈ ಒಂದು ಸುಧಾರಣೆಗೆ ಕೈಜೋಡಿಸುವುದರ ಮೂಲಕವಾಗಿ ಪ್ರತಿಭಟನೆಗೆ ಬರತಕ್ಕಂಥವರಾಗಿದ್ದಾರೆ. ಈ ಒಂದು ವಿಚಾರವನ್ನು ನಾವು ಕಳೆದ ಸಂಚಿಕೆಯಿಂದ ಅನೇಕ ವಿಚಾರಗಳನ್ನು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಅಲ್ಲಿ ಮಾರ್ಟಿನ್ ಲೂಥರ್ ಈಗಾಗಲೇ ಪ್ರತಿಪಾದಿಸಿದಂತಹ ಸತ್ಯವೇದ ಸತ್ಯವೇದ ಮಾತ್ರ ಅನ್ನುವಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅನೇಕರು ಸುಧಾರಕರುಗಳಿಗೆ ಸಹಾಯ ಮಾಡುವಂಥವರಾಗಿದ್ದಾರೆ. ಮತ್ತೊಂದು ಕಡೆ ಚಾರ್ಲ್ಸ್ ಅನ್ನುವಂತಹ ರಾಜ ಮತ್ತು ಇತರ ಅನೇಕ ರಾಜರುಗಳು ಪೋಪ್ನ ವ್ಯವಸ್ಥೆಗೆ ಸಹಾಯ ಮಾಡುವಂಥವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಮಹಾ ಹೋರಾಟ ನಡೀತಕ್ಕಂಥದ್ದಾಗಿದೆ. ಆ ಒಂದು ಕಾಲಘಟ್ಟದಲ್ಲಿ ನಡೆದಂತಹ ಮತ್ತೊಂದು ಘಟನೆ ಏನು ಎಂಬುದನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ರಾಜರುಗಳು ಯಾವ ರೀತಿಯಲ್ಲಿ ಧಾರ್ಮಿಕ ಸುಧಾರಣೆಯ ಕಾಲಘಟ್ಟದಲ್ಲಿ ಪ್ರತಿಭಟನೆ ಮಾಡಿದರು, ಯಾವ ರೀತಿಯಲ್ಲಿ ಆ ಪ್ರತಿಭಟನೆಯ ಮಧ್ಯದಲ್ಲಿಯೂ ಈ ಸುಧಾರಣೆ ಅಂತಕ್ಕಂಥದ್ದು ಬೆಳವಣಿಗೆ ಹೊಂದಿತು ಅನ್ನುವಂತಹ ಸತ್ಯವನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಸ್ವಾಮಿ, ನಿನ್ನ ಮಕ್ಕಳು ಈ ಸತ್ಯವನ್ನು ಧ್ಯಾನಿಸುವಾಗ ಈ ಕೊನೆ ಕಾಲದಲ್ಲಿ ರಾಜರುಗಳ ಮುಂದೆ ನಿಂತು ಸತ್ಯವನ್ನು ನಾವು ಹೇಳುವ ಹಾಗೆ ನಮ್ಮನ್ನು ಸಹ ಪ್ರೇರೇಪಿಸು. ಅಂದು ಹೇಗೆ ಧಾರ್ಮಿಕ ಸುಧಾರಕರುಗಳು ಎದ್ದು ರಾಜರುಗಳ ಮುಂದೆ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಸತ್ಯವನ್ನು ತಿಳಿಯಪಡಿಸಿದರು, ಆ ರೀತಿಯಾಗಿ ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಸಹ ಪ್ರೇರೇಪಿಸು. ಆ ನಿಟ್ಟಿನಲ್ಲಿ ನಿನ್ನ ಒಂದು ಸತ್ಯ ಸಕಲ ಕುಲ ಭಾಷೆ ಜನಾಂಗಕ್ಕೆ ಹೋಗುವಾಗೆ ಸಹಾಯ ಮಾಡು. ವಿಶೇಷವಾಗಿ ಈ ಸಂದೇಶವನ್ನು ಕೇಳುವಂತಹ ಮಕ್ಕಳನ್ನು ನೀನು ಆಶೀರ್ವದಿಸು. ಆ ನಿಟ್ಟಿನಲ್ಲಿ ಅವರು ಸಹ ನಿನ್ನ ಬರೋಣಕ್ಕೆ ಸಿದ್ಧರಾಗಿ ನಿನ್ನ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡಲು ಸಹಾಯ ಮಾಡು. ನಮ್ಮನ್ನು ಮರೆಮಾಚಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸುಧಾರಣೆಯನ್ನು ಈ ಲೋಕದ ದೊಡ್ಡ ಅಧಿಕಾರಿಗಳ ಮುಂದೆ ಹೆಚ್ಚಿನ ಪ್ರಾಧಾನ್ಯತೆಯಲ್ಲಿ ಕಾಣಲು ತರಬೇಕಾಗಿತ್ತು. ಸುವಾರ್ತಿಕರಾದಂತಹ ರಾಜರು ರಾಜನಾದಂತಹ ಫರ್ಡಿನಾಂಡ್ ಕೇಳಲು ನಿರಾಕರಿಸಿದರು. ಆದರೆ ಅವರು ಚಕ್ರವರ್ತಿಯ ಮತ್ತು ಸಭೆಯ ಮತ್ತು ರಾಜ್ಯದ ಅಧಿಕಾರಿಗಳ ಮುಂದೆ ತಮ್ಮ ಕಾರ್ಯವನ್ನು ತಿಳಿಸಲು ಅವಕಾಶ ನೀಡಲ್ಪಟ್ಟಿತು. ರಾಜನು ಕೆರಳಿದ ವೈಮನಸ್ಸುಗಳನ್ನು ನಿಲ್ಲಿಸಲು 5ನೇ ಚಾರ್ಲ್ಸ್ ಅನ್ನುವಂತಹ ರಾಜನು ಸ್ಪೈರ್ ಅನ್ನುವಂತಹ ಒಂದು ಸ್ಥಳದಲ್ಲಿ ನಡೆದಂತಹ ಕೂಟದಲ್ಲಿ ವಿರೋಧತೆಯ ಒಂದು ವರ್ಷದ ನಂತರ ಅಗಸ್ಬರ್ಗ್ನಲ್ಲಿ ಒಂದು ಕೂಟವನ್ನು ಏರ್ಪಡಿಸಿ ನಾನು ಮುಖ್ಯಸ್ಥನಾಗಿ ಅಧ್ಯಕ್ಷತೆ ವಹಿಸುತ್ತೇನೆಂದನು. ಹೀಗೆ ಪ್ರೊಟೆಸ್ಟೆಂಟ್ ನಾಯಕರು ಕರೆಯಲ್ಪಟ್ಟರು. ಸುಧಾರಣೆಗೆ ಹೆಚ್ಚಿನ ಅಪಾಯಗಳು ಕಾದಿದ್ದವು. ಅದನ್ನು ತಿಳಿಸಿದವರು ದೇವರ ಮೇಲೆ ತಮ್ಮ ಕೆಲಸವನ್ನು ಹಾಕಿ ನಂಬಿಕೆಯಿಂದ ಇದ್ದರು. ಸುವಾರ್ತೆಗೆ ತಾವು ದೃಢವಾಗಿ ನಿಲ್ಲುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದರು. ಸಲಹೆಗಾರರು ಸಾಕ್ಸೋನಿಯ ಅಧಿಕಾರಿಯು ಡಯಟ್ಗೆ ಬಂದು ಕಾಣಿಸಿಕೊಳ್ಳಬಾರದೆಂದು ಒತ್ತಾಯ ಮಾಡಿದರು. ಚಕ್ರವರ್ತಿಯು ರಾಜರು ಬಂದು ರಾಜರಾಗಲು ಕರೆಯುತ್ತಾನೆಂದು ಹೇಳಿ ಉರುಳಿನಲ್ಲಿ ಸಿಕ್ಕಿಸಿಕೊಳ್ಳಲು ಪ್ರಯತ್ನಿಸಿದನು. ಒಬ್ಬ ಶಕ್ತಿಯುತವಾದಂತಹ ವಿರೋಧಿಯ ಜೊತೆಯಲ್ಲಿ ಪಟ್ಟಣದ ಗೋಡೆಗಳಿಗೆ ಎಲ್ಲವನ್ನ ಬಿಟ್ಟು ಹೋಗುವುದು ಅಪಾಯಕಾರಿಯಲ್ಲವೇ ಎಂದರು. ಆದರೆ ಕೆಲವರು ನಮ್ರಭಾವದಿಂದ ಈ ರೀತಿಯಾಗಿ ಹೇಳಿದರು, ರಾಜರು ತಾವೇ ಧೈರ್ಯದಿಂದ ನಡೆದುಕೊಳ್ಳಲಿ, ದೇವರ ಕಾರ್ಯವು ಕಾಪಾಡಲ್ಪಡುವುದು, ದೇವರು ನಂಬಿಗಸ್ತನು, ಆತನು ನಮ್ಮನ್ನ ಕೈ ಬಿಡುವುದಿಲ್ಲವೆಂದು ಲೂಥರನು ಹೇಳಿದನು. ಅಧಿಕಾರಿಯು ತನ್ನ ಪರಿವಾರದ ಸಮೇತ ಅಗಸ್ಬರ್ಗ್ಗೆ ಹೊರಟನು. ಅಪಾಯಗಳ ಸೂಚನೆಗಳ ಎಲ್ಲರಿಗೂ ತಿಳಿದಿತ್ತು. ಅನೇಕರು ಗಂಟು ಮೋರೆಯಿಂದಲೂ ಮತ್ತು ಗಲಿಬಿಲಿಯಿಂದ ತುಂಬಿದರು, ಹೃದಯಗಳಿಂದ ಮುಂದೆ ಹೋದರು. ಆದರೆ ಲೂಥರ್ ಕೋಬರ್ಗ್ನವರೆಗೆ ಅವರ ಜೊತೆ ಹೋಗುತ್ತಿರುವಾಗ ಈ ರಾಗವನ್ನು ಬರೆದನು. ನಮ್ಮ ದೇವರು ಬಲವಾದ ಕೋಟೆ, ಅನೇಕ ಮುನ್ಸೂಚನೆಗಳು ಮಾಯವಾದವು, ಭಾರವುಳ್ಳ ಹೃದಯಗಳು ಹಗುರವಾದವು. ಈ ರಾಗವನ್ನು ಕೇಳಿದ ಕೂಡಲೇ ಎಲ್ಲವೂ ವ್ಯತ್ಯಾಸವಾಗಿ ಕಂಡಿತು. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಎರಡು ರೀತಿಯ ಹೋರಾಟ. ಒಂದು ಕಡೆ ಚಾರ್ಲ್ಸ್ ಅನ್ನುವಂತಹ ರಾಜ ಈ ಒಂದು ಕೂಟವನ್ನು ಏರ್ಪಡಿಸುವುದರ ಮೂಲಕವಾಗಿ ರಾಜರುಗಳನ್ನು ಸದೆ ಬಡಿಯಬೇಕು. ಆ ನಿಟ್ಟಿನಲ್ಲಿ ಉದ್ಭವ ಆಗ್ತಕ್ಕಂತಹ ಸುಧಾರಕರುಗಳನ್ನು, ವಿಶೇಷವಾಗಿ ಮಾರ್ಟಿನ್ ಲೂಥರನ್ನು ನಾವು ಸದೆ ಬಡಿಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಿಸುವಂತೆಯವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ರಾಜನು ತುಂಬ ನೋವಿನಿಂದ ಹೋಗುವಾಗ ಅಲ್ಲಿ ಏನಾಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ದೊಡ್ಡ ಗೊಂದಲಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಅಲ್ಲಿ ಒಂದು ರಾಗವನ್ನು ಬರೀತಕ್ಕಂಥವನಾಗಿದ್ದಾನೆ. ಆ ರಾಗ ಏನೆಂದರೆ, ನಮ್ಮ ದೇವರು ಬಲವಾದಂಥ ಕೋಟೆ ಅನ್ನುವಂತಹ ವಿಚಾರವನ್ನು ಆತನು ಹೇಳಿ ಅಲ್ಲಿ ತಿಳಿಸುವಾಗ ಅವರಲ್ಲಿದ್ದಂತಹ ಗೊಂದಲ ಬದಲಾಗ್ತಕ್ಕಂಥದ್ದಾಗಿದೆ ಮತ್ತು ಹೃದಯ ಹಗುರವಾಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ಮಾರ್ಟಿನ್ ಲೂಥರ್ ಧಾರ್ಮಿಕ ಸುಧಾರಣೆಗೆ ಬಂದಂತಹ ಸಂದರ್ಭದಿಂದ ನಾವು ನೋಡುವಂಥವರಾಗಿದ್ದೇವೆ. ಮಾರ್ಟಿನ್ ಲೂಥರ್ ಪ್ರತಿಯೊಂದು ಕ್ಷಣದಲ್ಲೂ ಸಹ ಆತನು ದೇವರ ವಾಕ್ಯದ ಮೇರೆಗೆ ಎಲ್ಲವನ್ನ ಮಾಡ್ತಕ್ಕಂಥವನಾಗಿದ್ದಾನೆ. ತಾನು ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದಾನೆ. ಯಾವುದೇ ಒಂದು ಕೂಟಕ್ಕೆ ಹೋಗಿ ತನ್ನ ಒಂದು ವಿಚಾರವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಅನೇಕರು ಅವನನ್ನು ತಡೀತಕ್ಕಂಥವರಾಗಿದ್ದಾರೆ. ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೂ ಸಹ ಮಾರ್ಟಿನ್ ಲೂಥರ್ ಮಾಡುವಂತಹ ಒಂದು ಕೆಲಸವೇನೆಂದರೆ, ಆತನು ದೇವರು ನನ್ನ ಬಲವು, ನನ್ನ ಕೋಟೆಯು, ಆತನು ನನ್ನ ಕಾಯ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಆತನೇ ನನಗೆ ಈ ಸತ್ಯವನ್ನು ತೋರಿಸಿ, ಈ ಸತ್ಯವನ್ನು ಅನೇಕರಿಗೆ ತಿಳಿಸಿ ಒಂದು ಸುಧಾರಣೆಯನ್ನು ಏರ್ಪಡಿಸಬೇಕೆಂಬುದು ಆತನ ಚಿತ್ತವಾಗಿದೆ. ಹಾಗಾಗಿ ಆತನ ಚಿತ್ತಕ್ಕೆ ತಕ್ಕಂತೆ ನಾನು ಮಾಡ್ತಕ್ಕಂಥವನಾಗಿದ್ದಾನೆ. ನನ್ನನ್ನು ಯಾರೂ ಸಹ ಏನು ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆತನು ಮೊದಲಿನಿಂದಲೂ ಸಹ ಕಾಪಾಡಿಕೊಂಡು ಬಂದಂತದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಸಮಯದಲ್ಲೂ ಸಹ ಆತನು ಅನೇಕ ಜನರನ್ನ, ರಾಜರುಗಳನ್ನ ಬಲಪಡಿಸ್ತಕ್ಕಂಥವನಾಗಿದ್ದಾನೆ. ಏನೂ ಆಗಲ್ಲ, ನೀವು ಭಯಪಡಬೇಡ್ರಿ, ದೇವರು ನಮ್ಮ ಕೋಟೆಯು ನಮ್ಮ ಬಂಡೆಯೂ ಆಗಿದ್ದಾನೆ ಎಂಬುದಾಗಿ ಅವರಿಗೆ ಹೇಳಿ ಸಮಾಧಾನವನ್ನು ಪಡಿಸ್ತಕ್ಕಂಥವನಾಗಿದ್ದಾನೆ, ನಂಬಿಕೆಯನ್ನು ನೀಡ್ತಕ್ಕಂಥವನಾಗಿದ್ದಾನೆ. ನಂತರ ಪ್ರಿಯ ಕೇಳುಗರೆ, ಸುಧಾರಣೆಗೆ ಸೇರಿದ ರಾಜರು ಅವರ ಅಭಿಪ್ರಾಯಗಳನ್ನು ಕಟ್ಟುಪಾಡುಳ್ಳ ರಚನೆಯಂತೆ ಸತ್ಯವೇದದ ಆಧಾರದಿಂದ ಬರೆದು ಡಯಟ್ ಮುಂದೆ ಅದನ್ನ ಒಪ್ಪಿಸಲು ತೀರ್ಮಾನಿಸಿದರು. ಈಗ ರಾಜರುಗಳು ಆ ಸುಧಾರಣೆಯ ವಿಚಾರವಾಗಿ ಆ ಒಂದು ಸಭೆಯ ಮುಂದೆ ಏನೆಲ್ಲ ಮಾಡಬೇಕು, ಹೇಗೆ ನಡೆಯಬೇಕು ಅಂತಕ್ಕಂಥ ರೂಪುರೇಷೆಯನ್ನು ಹಾಕಿ ಅವರು ನೀಡ್ತಕ್ಕಂಥವರಾಗಿದ್ದಾರೆ. ಇದನ್ನು ಸಿದ್ಧಪಡಿಸುವ ಕಾರ್ಯ ಲೂಥರನಿಗೂ, ಮೆಲ್ಲಂತನಿಗೂ, ಆತನ ಸಹೋದ್ಯೋಗಿಗಳಿಗೂ ವಹಿಸಲ್ಪಟ್ಟಿತು. ಬರೆದದನ್ನು ಅವರ ನಂಬಿಕೆಯ ನಿರೂಪಣೆ ಎಂದು ಪ್ರೊಟೆಸ್ಟೆಂಟರು ಅಂಗೀಕರಿಸಿದರು. ಈ ಪ್ರಮುಖವಾದಂಥ ಪತ್ರಕ್ಕೆ ತಮ್ಮ ಹೆಸರುಗಳನ್ನು ಬರೆಯಲು ಒಟ್ಟಿಗೆ ಸೇರಿದರು. ಇದು ಗಂಭೀರವಾದ ಪರೀಕ್ಷೆಯ ಸಮಯವಾಗಿತ್ತು. ಸುಧಾರಕರು ಅವರ ಕೆಲಸವು ರಾಜಕೀಯ ಪ್ರಶ್ನೆಗಳಿಂದ ನಾಶವಾಗಬಾರದೆಂದು ಆತುರಪಟ್ಟರು. ಸುಧಾರಣೆಯು ದೇವರ ವಾಕ್ಯದಿಂದಲ್ಲದೆ ಯಾವ ಪ್ರೇರೇಪಣೆಯಿಂದಲೂ ಕೆಲಸ ಮಾಡಬಾರದೆಂದು ತೀರ್ಮಾನಿಸಿದರು. ಈ ಪ್ರಕಟಣೆಗೆ ಸಹಿ ಮಾಡಲು ಕ್ರೈಸ್ತ ರಾಜರು ಮುಂದೆ ಬಂದಾಗ ಮೆಲ್ಲಂತನು ಅಡ್ಡಬಿದ್ದು ಈ ರೀತಿ ಹೇಳಿದನು, ಈ ಕಾರ್ಯಗಳ ಸಲಹೆ ನೀಡುವವರು ಸತ್ಯವೇದದ ತಜ್ಞರು ಮತ್ತು ದೇವರ ಸೇವಕರು ಆಗಿದ್ದಾರೆ. ಬೇರೆ ಕಾರ್ಯಗಳನ್ನು ಲೋಕದ ಪ್ರಧಾನರ ಅಧಿಕಾರಕ್ಕೆ ಇಡೋಣ ಅಂದನು. ಸಾಕ್ಸೋನಿಯ ರಾಜನಾದಂತಹ ಜಾನ್ ಈ ರೀತಿಯಾಗಿ ಹೇಳಿದನು, ನನ್ನನ್ನು ನೀನು ಬೇರ್ಪಡಿಸಿದರೆ ದೇವರು ಖಂಡಿಸಲಿ, ನನ್ನನ್ನು ಲಕ್ಷಿಸದೆ, ನನ್ನ ಕಿರೀಟವನ್ನು ಲಕ್ಷಿಸದೆ ಯಾವುದು ಸತ್ಯವೆಂದು ತಿಳಿದಿದೆಯೋ ಅದನ್ನು ಮಾಡಲು ಬದ್ಧನಾಗಿದ್ದೇನೆ ಅಂದನು. ಕರ್ತನನ್ನ ಹರಿಕೆ ಮಾಡಲು ಆಶಿಸುತ್ತೇನೆ. ಯೇಸು ಕ್ರಿಸ್ತನ ಕ್ರೂಜಿಗಿಂತಲೂ ಈ ಚುನಾವಣೆಗೆ ಹಕ್ಕುಳ್ಳ ಟೋಪಿ ಮತ್ತು ನನ್ನ ಮೈಮೇಲಿನ ಗುರುತುಗಳು ನನಗೆ ಅಮೂಲ್ಯವಲ್ಲ. ಈ ಮಾತುಗಳನ್ನು ಹೇಳಿದ ನಂತರ ತನ್ನ ಹೆಸರನ್ನು ಆ ಒಂದು ಪತ್ರದಲ್ಲಿ ಬರೆಯುವವನಾಗಿದ್ದಾನೆ. ಇನ್ನೊಬ್ಬ ರಾಜನು ತನ್ನ ಲೇಖನಿಯನ್ನು ತೆಗೆದುಕೊಂಡು ಕರ್ತನಾದಂತಹ ಯೇಸು ಕ್ರಿಸ್ತನಿಗೆ ನಾನು ಗೌರವ ನೀಡಬೇಕಾಗಿದ್ದರೆ ನನ್ನ ಸಾಮಾನುಗಳನ್ನು ಮತ್ತು ನನ್ನ ಜೀವವನ್ನು ಸಹ ಬದಿಗಿಡುತ್ತೇನೆ. ನನ್ನ ಜನರನ್ನು, ನನ್ನ ರಾಜ್ಯವನ್ನು ತ್ಯಜಿಸಿ ನನ್ನ ಪಿತೃಗಳ ಕೋಲನ್ನು ಕೈಯಲ್ಲಿಡಿದು ದೇಶದಿಂದ ಹೋಗಲು ಸಿದ್ಧನಿದ್ದೇನೆ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ನಂತರ ಆ ಪ್ರಕಟಣೆಯಿಂದಲ್ಲದೆ ಬೇರೆ ಯಾವ ತತ್ವಕ್ಕೂ ನಾನು ಕಿವಿಗೊಟ್ಟು ಕೇಳುವುದಿಲ್ಲವೆಂಬುದನ್ನು ಈ ತರನಾದಂತಹ ನಂಬಿಕೆ ಮತ್ತು ಧೈರ್ಯವು ದೇವಜನರದಾಗಿತ್ತು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಇಲ್ಲಿ ಒಂದು ಮಹಾ ಹೋರಾಟ. ಆ ಹೋರಾಟದಲ್ಲಿ ಎರಡು ರೀತಿಯ ಒಬ್ಬರು ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೆ, ಮತ್ತೊಬ್ಬರು ಸತ್ಯವನ್ನು ತಿರಸ್ಕರಿಸಿ ಹೋಗ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾದಂತಹ ಒಂದು ಹೋರಾಟ ನಡೀತಕ್ಕಂಥದ್ದಾಗಿದೆ. ಆದರೆ ಚಕ್ರವರ್ತಿಯ ಮುಂದೆ ನಿಲ್ಲಲು ನಿಷ್ಕರ್ಷ ಮಾಡಿದ ಸಮಯ ಬಂದಿತು. ಆ ಸಮಯದಲ್ಲಿ ಐದನೇ ಚಾರ್ಲ್ಸ್ ಸಿಂಹಾಸನದ ಮೇಲೆ ಕೂತಿದ್ದನು. ಸುತ್ತಲೂ ಅಧಿಕಾರಿಗಳು ರಾಜರು ಇದ್ದರು. ಪ್ರೊಟೆಸ್ಟೆಂಟ್ ಸುಧಾರಕರು ಮಾತನಾಡಲು ಸಮಯ ಕೊಟ್ಟನು. ಅವರ ವಿಶ್ವಾಸದ ಪ್ರಕಟಣೆಯು ಓದಲ್ಪಟ್ಟಿತು. ಆ ದೊಡ್ಡ ಕೂಟದಲ್ಲಿ ಸುವಾರ್ತೆಯ ಸತ್ಯಗಳು ಪರಿಷ್ಕಾರವಾಗಿ ತಿಳಿಸಲ್ಪಟ್ಟವು. ಕಥೋಲಿಕ್ ಸಭೆಯ ತಪ್ಪುಗಳು ಎತ್ತಿ ತೋರಿಸಲ್ಪಟ್ಟವು. ಈ ಸಮಯವು ಸುಧಾರಣೆಯ ಮಹಾದಿನ. ಈ ದಿನ ಕ್ರೈಸ್ತ ಧರ್ಮಕ್ಕೆ ಮತ್ತು ಮಾನವರಿಗೆ ಚರಿತ್ರೆಯಲ್ಲಿಯೇ ಒಂದು ಮಹತ್ತಾದ ಮಹಿಮೆಯ ದಿನವೆಂದು ಅಲ್ಲಿ ಘೋಷಿಸಲ್ಪಟ್ಟಿತು. ಪ್ರಿಯ ಕೇಳುಗರೆ, ಸುಧಾರಣೆಯ ವಿಚಾರವಾಗಿ ಎಲ್ಲವನ್ನ ಬರೆದುಕೊಂಡು ಅದಕ್ಕೆ ಎಲ್ಲಾ ರಾಜರುಗಳು ಸಹಿಯನ್ನ ಹಾಕಿ ಅವರು ಚಾರ್ಲ್ಸ್ ಅನ್ನುವಂತಹ ರಾಜನ ಮುಂದೆ ನಿಲ್ತಕ್ಕಂಥವರಾಗಿದ್ದಾರೆ, ಇದನ್ನ ಒಪ್ಪಿಸ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ಪೋಪ್ನ ವ್ಯವಸ್ಥೆ ಮಾಡ್ತಕ್ಕಂತಹ ತಪ್ಪುಗಳು ಏನು? ಯಾಕೆ ಈ ಸುಧಾರಕರುಗಳು ಈ ರೀತಿಯಾಗಿ ಎಲ್ಲಾ ಕಡೆ ಹಿದ್ದು ಜನಗಳಿಗೆ ಸತ್ಯವನ್ನ ನೀಡ್ತಕ್ಕಂಥವರಾಗಿದ್ದಾರೆ? ಹಾಗಾದರೆ ಪೋಪ್ನ ವ್ಯವಸ್ಥೆ ನೀಡುತ್ತಿದ್ದಂತಹ ಆ ಪಾಪ ಸಮಾಪನೆ ಚೀಟಿ ಎಷ್ಟರ ಮಟ್ಟಿಗೆ ಸತ್ಯವೇದಕ್ಕೆ ತಕ್ಕಂತೆ ಇದೆ? ಅದು ಸತ್ಯವೇದಕ್ಕೆ ವಿರುದ್ಧವಾಗಿದೆ. ಮತ್ತು ಅವರು ಎಲ್ಲ ರೀತಿಯ ಸ್ವರೂಪಗಳನ್ನು ಇಟ್ಟು ಆರಾಧಿಸುವಂತಹ ಅವರು ಮಾಡ್ತಕ್ಕಂಥ ಮಾಸ್ ಬೇರೆ ಎಲ್ಲ ವಿಚಾರಗಳು ಅದು ಸತ್ಯವೇದಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದೆಲ್ಲವೂ ಸಹ ಹಣವನ್ನು ಸಂಪಾದನೆ ಮಾಡಲು ಅವರ ಆಡಂಬರ ಜೀವನಕ್ಕೋಸ್ಕರ ನಡೆಸ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಅನೇಕ ವಿಚಾರಗಳನ್ನು ಅಲ್ಲಿ ಪ್ರೊಟೆಸ್ಟೆಂಟ್ ಧಾರ್ಮಿಕ ಸುಧಾರಕರುಗಳು ಎದ್ದು ರಾಜರುಗಳ ಜೊತೆಯಲ್ಲಿ ಸೇರಿಕೊಂಡು ಆಗಿನ ಕಾಲದಲ್ಲಿ ಪೋಪ್ನ ಜೊತೆಯಲ್ಲಿ ಆಡಳಿತ ಮಾಡತಕ್ಕಂತಹ ಐದನೇ ಚಾರ್ಲ್ಸ್ ಅಂತಕ್ಕಂಥ ರಾಜ, ಈ ಒಂದು ಸ್ಪೈರ್ ಅಂತಕ್ಕಂತಹ ಒಂದು ಕೂಟವನ್ನು ಏರ್ಪಡಿಸಿದಂತಹ ರಾಜ, ಆ ರಾಜನ ಬಳಿಗೆ ಹೋಗಿ ಈ ಒಂದು ಪತ್ರವನ್ನು ಕೊಡುವಂಥವರಾಗಿದ್ದಾರೆ. ಆ ಪತ್ರವನ್ನು ನೀಡಿ ಅವರು ಅಲ್ಲಿ, ಇದು ಒಂದು ಮಹತ್ತಾದ ದಿನ ಈ ದಿನ, ಯಾಕೆಂದರೆ ರಾಜನು ನಮ್ಮ ಪತ್ರವನ್ನು ಅಂಗೀಕರಿಸಿಕೊಂಡಿದ್ದಾನೆ ಎಂಬುದಾಗಿ ಧಾರ್ಮಿಕ ಸುಧಾರಕರು ಸಂತೋಷದಿಂದ ಆ ದಿನವನ್ನು ಘೋಷಿಸ್ತಕ್ಕಂಥವರಾಗಿದ್ದಾರೆ. ನಂತರ ಕೆಲವು ವರ್ಷಗಳ ನಂತರ ವಿಟ್ಟನ್ಬರ್ಗ್ನ ಸನ್ಯಾಸಿಯಾದ ಲೂತರನು ದೇಸಿಯ ಕೂಟದಲ್ಲಿ ಒಬ್ಬನೇ ವರ್ಮ್ಸ್ನಲ್ಲಿ ನಿಂತಿದ್ದನು. ಆತನಿಗೆ ಬದಲಾಗಿ ರಾಜ್ಯದ ಶಕ್ತಿಯುತರಾದಂತಹ ಶ್ರೀಮಂತ ರಾಜರು ಇದ್ದರು. ಅಗಸ್ಬರ್ಗ್ಗೆ ಲೂತರನ್ನು ಬರಬಾರದೆಂದು ನಿಷೇಧಾಜ್ಞೆಯೂ ಇತ್ತು. ಆದರೆ ಆತನ ಮಾತುಗಳಿಂದಲೂ ಮತ್ತು ಪ್ರಾರ್ಥನೆಗಳ ಮೂಲಕ ಅಲ್ಲಿ ಹಾಜರಾದನು. ಪ್ರಿಯ ಕೇಳುಗರೆ, ನಾವು ಮತ್ತೊಂದು ಮಾರ್ಟಿನ್ ಲೂತರ್ನ ವಿಚಾರದಲ್ಲಿ ನಾವು ಗಮನಿಸುವಂತಹ ಒಂದು ವಿಷಯವೇನೆಂದರೆ, ಅನೇಕ ಕಡೆಗಳಲ್ಲಿ ಈ ಪೋಪ್ ಮಾರ್ಗ ಆತನು ಬರಬಾರದು, ಆತನು ಪ್ರಸಂಗ ಮಾಡಬಾರದು ಎಂಬುದಾಗಿ ತಡೆಯನ್ನು ಒಡ್ಡಲಾಗಿತ್ತು. ಆದರೂ ಸಹ ನಾವು ಗಮನಿಸತಕ್ಕಂತಹ ಒಂದು ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಆತನು ತಡೆ ಇರತಕ್ಕಂತಹ ಸ್ಥಳಗಳಿಗೆ ಹೋಗ್ತಕ್ಕಂಥವನಾಗಿದ್ದಾನೆ. ಹೋಗಿ ಅಲ್ಲಿ ಪ್ರಾರ್ಥನೆ ಮೂಲಕವಾಗಿ ಆತನು ಅಲ್ಲಿ ಬೋಧನೆಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ, ಸತ್ಯವನ್ನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಪ್ರಾರ್ಥನೆಗೆ ಎಷ್ಟೊಂದು ಬಲವಿದೆ ಎಂಬುದನ್ನು ಮಾರ್ಟಿನ್ ಲೂಥರ್ನ ಜೀವಿತದ ಮೂಲಕವಾಗಿ ನಾವು ಅರಿತುಕೊಳ್ಳಬಹುದು. ಪ್ರಿಯ ಕೇಳುಗರೆ, ಯಾಕೆಂದರೆ ಮಾರ್ಟಿನ್ ಲೂಥರ್ ಒಂದು ಕಡೆ ಈಗಾಗಲೇ ನಾವು ನೋಡಿದಾಗೆ, ಪ್ರಾರ್ಥನೆ ಇಲ್ಲದೆ ನಾನು ಒಂದು ದಿನವೂ ಸಹ ಒಂದು ಕ್ಷಣವೂ ಸಹ ಯಾವ ಕಾರ್ಯವನ್ನು ನಾನು ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ನಂಬಿಕೆ ಮಾರ್ಟಿನ್ ಲೂಥರ್ ಹೊಂದಿದ್ದನು. ಆ ನಿಟ್ಟಿನಲ್ಲಿ ಎಲ್ಲೆಲ್ಲ ತಡೆಯಿತ್ತು, ಎಲ್ಲೆಲ್ಲ ಆತನಿಗೆ ವಿರೋಧತೆ ಇತ್ತು, ಅಲ್ಲಿ ಪ್ರಾಣ ಭಯವಿತ್ತು. ಅದನ್ನು ಎದುರಿಸಲು ಆತನಿಗೆ ದೊಡ್ಡ ಬಲವಾಗಿರ್ತಕ್ಕಂತಹ ಒಂದು ಆಯುಧವೇನೆಂದರೆ ಅದು ಪ್ರಾರ್ಥನೆ. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ನೀವು ಅನೇಕ ಅಡೆತಡೆಗಳನ್ನು, ಅನೇಕ ಪ್ರಾಣ ಭಯ, ಅನೇಕ ವಿಚಾರಗಳನ್ನು ಕ್ರಿಸ್ತನ ನಿಮಿತ್ತವಾಗಿ ನೀವು ವಿರೋಧತೆಯನ್ನು ಎದುರಿಸುವಂಥವರಾಗಿದ್ದೀರಾ? ಪ್ರಾರ್ಥನೆ ಒಂದೇ, ಪ್ರಿಯ ಕೇಳುಗರೆ, ನಮಗೆ ಬಲ. ಪ್ರಾರ್ಥನೆಯಿಂದ ಮಾತ್ರ ಎಲ್ಲವನ್ನ ಎದುರಿಸಲು ಸಾಧ್ಯ. ಅದನ್ನು ಮಾರ್ಟಿನ್ ಲೂಥರ್ ತನ್ನ ಜೀವಿತದಲ್ಲಿ ಹರಿತುಕೊಂಡಿದ್ದನು. ಆ ನಿಟ್ಟಿನಲ್ಲಿ ನಾವು ಸಹ ಪ್ರಾರ್ಥನೆಯಿಂದ ಮಾತ್ರ ನಾವು ಎಲ್ಲವನ್ನ ಎದುರಿಸಲು ಸಾಧ್ಯ ಎನ್ನುವುದನ್ನು ಈ ಒಂದು ಮಾರ್ಟಿನ್ ಲೂಥರ್ನ ಸುಧಾರಣೆಯ ವಿಚಾರದಲ್ಲಿ ನಾವು ಹರಿತುಕೊಳ್ಳಬಹುದಾಗಿದೆ. ಆ ನಿಟ್ಟಿನಲ್ಲಿ ಆತನು ಪ್ರಾರ್ಥನೆ ಮೂಲಕವಾಗಿ ಆ ಒಂದು ತಡೆ ಇದ್ದಂತಹ ಸ್ಥಳಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ಅಲ್ಲಿಗೆ ಹಾಜರಾಗಿ ಆತನು ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ಅದೇನೆಂದರೆ, ಒಂದು ಮಹತ್ತಾದ ಕೂಟದಲ್ಲಿ ಕ್ರಿಸ್ತನು ಸುಪ್ರಸಿದ್ಧ ಒಪ್ಪುವವರನ್ನು ಬಹಿರಂಗವಾಗಿ ಕ್ರಿಸ್ತನು ಮೇಲೆತ್ತಿದ ಈ ಗಳಿಗೆಯವರೆಗೂ ನಾನು ಜೀವಿಸಿದೆನು, ಅದಕ್ಕಾಗಿ ನಾನು ಹೆಚ್ಚು ಸಂತೋಷ ಪಡತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆತನು ಬರೀತಕ್ಕಂಥವನಾಗಿದ್ದಾನೆ. ಅನೇಕರು ಹೇಳ್ತಕ್ಕಂಥವರಾಗಿದ್ದರು, ಮಾರ್ಟಿನ್ ಲೂಥರ್ ಎಲ್ಲಿ ಹೋದನು, ಆತನನ್ನ ರೋಮ್ನ ವ್ಯವಸ್ಥೆ ಸದೆ ಬಡಿಯಿತೋ, ಆತನನ್ನ ನಾಶ ಮಾಡಿತು ಎಂಬುದಾಗಿ ಅನೇಕ ಗೊಂದಲಗಳಿದ್ದವು. ಆದರೆ ಆತನು ಹೇಳುವಂತೆವನಾಗಿದ್ದಾನೆ. ಒಂದು ಮಹತ್ತಾದ ಕೂಟದಲ್ಲಿ ಕ್ರಿಸ್ತನು ಸುಪ್ರಸಿದ್ಧ, ಒಪ್ಪುವವರನ್ನ ಬಹಿರಂಗವಾಗಿ ಕ್ರಿಸ್ತನು ಮೇಲೆತ್ತಿದ. ಹೀಗಳಿಗೆವರೆಗೂ ನಾನು ಜೀವಿಸಿದೆನು, ಅದಕ್ಕಾಗಿ ನಾನು ಹೆಚ್ಚು ಸಂತೋಷ ಪಡತಕ್ಕಂಥವನಾಗಿದ್ದಾನೆ. ದೇವರು ನನ್ನನ್ನು ಹೆತ್ತಿದ್ದಾನೆ, ದೇವರು ನನ್ನನ್ನು ಕಾಪಾಡಲ್ಪಟ್ಟಿದ್ದಾನೆ, ಹಾಗಾಗಿ ನಾ ಇದುವರೆಗೂ ಜೀವಿಸಿದ್ದೇನೆ ಎನ್ನುವಂತಹ ವಿಚಾರವನ್ನು ಆತನು ಹೇಳುವಂಥವನಾಗಿದ್ದಾನೆ. ಸತ್ಯವಿಧದ ಮಾತು ಅಲ್ಲಿ ನೆರವೇರುವಂಥದ್ದಾಗಿದೆ. ಅದೇನೆಂಬುದಾಗಿ ನಾವು ನೋಡಬೇಕಾದರೆ ಕೀರ್ತನೆ 119:46 ವಚನದಲ್ಲಿ, ಅರಸುಗಳ ಮುಂದೆಯೂ ನಿನ್ನ ಕಟ್ಟಳೆಗಳ ವಿಷಯ ಮಾತನಾಡುವೆನು ಎಂಬುದಾಗಿ ದಾವಿದನು ಹೇಳಿದಂತಹ ಆ ಒಂದು ವಿಚಾರ ಮಾರ್ಟಿನ್ ಲೂಥರ್ಗೆ ಇಲ್ಲಿ ಸರಿಯಾಗಿ ಹೊಂದುವಂಥದ್ದಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ಯೇಸು ಸ್ವಾಮಿಯು ಸಹ ನನ್ನ ನಿಮಿತ್ತವಾಗಿ ನೀವು ರಾಜರುಗಳ ಮುಂದೆ, ಅರಸರುಗಳ ಮುಂದೆ, ದೇಶಾಧಿಪತಿಗಳ ಮುಂದೆ, ನ್ಯಾಯಾಲಯದ ಮುಂದೆ, ಸಭೆಗಳ ಮುಂದೆ ನಿಮ್ಮನ್ನು ಕರೀತಕ್ಕಂಥವರಾಗಿದ್ದಾರೆ. ಆ ಸಮಯದಲ್ಲಿ ನೀವಲ್ಲ, ಪರಿಶುದ್ಧಾತ್ಮನು ನಿಮ್ಮ ಸಂಗಡ ಇದ್ದು ಮಾತನಾಡತಕ್ಕಂಥವನಾಗಿದ್ದಾನೆ. ಮತ್ತು ಯೇಸು ಸ್ವಾಮಿ ಹೇಳಿದಂತಹ ಅದೇ ಮಾತು ಹಿಂದು ಮಾರ್ಟಿನ್ ಲೂಥರ್ನ ಜೀವಿತದಲ್ಲಿ, ವಿಶೇಷವಾಗಿ ಆ ಒಂದು ಧಾರ್ಮಿಕ ಸುಧಾರಣೆಯ ಕಾಲಘಟ್ಟದಲ್ಲಿ ನಾವು ನೋಡಬಹುದಾಗಿದೆ. ಅದೇನೆಂಬುದಾಗಿ ನಾವು ನೋಡಬೇಕಾದರೆ ಪ್ರಿಯ ಕೇಳುಗರೆ, ಧಾರ್ಮಿಕ ಸುಧಾರಕರುಗಳ ಕಾಲಘಟ್ಟದಲ್ಲಿ ನಾವು ಗಮನಿಸತಕ್ಕಂಥದ್ದು, ಅವರು ಆಗಿನ ಕಾಲದಲ್ಲಿ ಪೋಪ್ನ ವ್ಯವಸ್ಥೆ ಅಷ್ಟೊಂದು ಬಲಾಢ್ಯದಿಂದ ಕೂಡಿತ್ತು, ಅನೇಕರನ್ನ ಅದು ನಾಶ ಮಾಡಿತ್ತು. ಹಾಗಿದ್ದಾಗಲೂ ಸಹ ತಮ್ಮ ಪ್ರಾಣದ ಹಂಗನ್ನು ತೊರೆದು ಸತ್ಯವನ್ನು ನೀಡ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ನು ಸಹ ಅದೇ ರೀತಿ ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಪೌಲನ ಕಾಲದಲ್ಲಿ ಸುವಾರ್ತೆಗಾಗಿ ಸೆರೆಮನೆಗೆ ಹಾಕಲ್ಪಟ್ಟಿದ್ದು, ಆತನನ್ನು ರೋಮ್ ಪಟ್ಟಣದ ರಾಜರ ಸನ್ನಿಧಿಗೂ ಮತ್ತು ಅಧಿಕಾರಿಗಳ ಬಳಿಗೂ ತಂದಿತು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲಿದ್ದ ಪ್ರಸಂಗ ಮಾಡಬಾರದೆಂದು ಚಕ್ರವರ್ತಿಯು ತಡೆಹಾಜ್ಞೆ ಹೊರಡಿಸಿದ್ದು ಅರಮನೆಯಲ್ಲಿ ತಿಳಿಸಲ್ಪಟ್ಟಿತು. ಇವರ ಭಾಷಣವನ್ನು ಸೇವಕರು ಕೇಳಲು ಕೂಡ ಅಪಾತ್ರರೆಂದು ಪ್ರಧಾನರು ಕೇಳುವ ಜನರಾಗಿದ್ದರು. ರಾಜರು ಪ್ರಸಂಗಿಗಳಾಗಿದ್ದರು. ಅವರು ಮಾಡಿದ ಪ್ರಸಂಗ ದೇವರ ಅಮೂಲ್ಯ ಸತ್ಯವಾಗಿತ್ತು. ಅಪೊಸ್ತಲರ ಕಾಲದಿಂದಲೂ ಅತ್ಯುತ್ತಮವಾದಂತಹ ಒಪ್ಪಿಕೊಳ್ಳುವ ಕೆಲಸವು ಇರಲೇ ಇಲ್ಲವೆಂದು ಒಬ್ಬ ಬರಹಗಾರನು ಹೇಳುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಗಮನಿಸುವಂತಹ ಅತಿ ಮುಖ್ಯವಾದಂತಹ ಒಂದು ಕಾರ್ಯವೇನೆಂಬುದಾಗಿ ನಾವು ನೋಡಬೇಕಾದರೆ ಇಲ್ಲಿ ಎರಡು ರೀತಿಯ ಕಾರ್ಯಗಳು ನಡೀತಕ್ಕಂಥದ್ದಾಗಿದೆ. ಒಂದು ರಾಜರುಗಳು, ಚಾರ್ಲ್ಸ್ ಅಂತಕ್ಕಂತಹ ಆ ರಾಜನು ಈ ಒಂದು ಕೂಟಗಳನ್ನು ಏರ್ಪಡಿಸ್ತಕ್ಕಂಥವನಾಗಿದ್ದಾನೆ. ಅವನ ಉದ್ದೇಶವೇನೆಂದರೆ ಧಾರ್ಮಿಕ ಸುಧಾರಕರುಗಳನ್ನು ನಾಶ ಮಾಡಿ ಪೋಪ್ನ ವ್ಯವಸ್ಥೆಗೆ ಸಹಾಯ ಮಾಡ್ತಕ್ಕಂಥದ್ದು. ಮತ್ತೊಂದು ಕಡೆ ಅನೇಕ ರಾಜರುಗಳು ಮಾರ್ಟಿನ್ ಲೂಥರ್ ಹಾಗೂ ಇತರ ಧಾರ್ಮಿಕ ಸುಧಾರಕರುಗಳ ಜೊತೆ ಸೇರಿ ಒಂದು ಧಾರ್ಮಿಕ ಸುಧಾರಣೆಯನ್ನು ಎಲ್ಲ ಕಡೆ ಹರಡಬೇಕು, ನಾವು ಇವರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೊಂದು ಕಡೆಯ ಮತ್ತೊಂದು ಗುಂಪು ರಾಜರುಗಳು. ಈ ಎರಡು ಗುಂಪುಗಳ ನಡುವೆ ಒಂದು ಪ್ರತಿಭಟನೆ ನಡೀತಕ್ಕಂಥದ್ದಾಗಿದೆ. ಆ ಪ್ರತಿಭಟನೆಯಲ್ಲಿ ನಾವು ಕಲಿತಕ್ಕಂಥವರಾಗಿದ್ದೇವೆ. ಮಾರ್ಟಿನ್ ಲೂಥರ್ ಅನೇಕ ರಾಜರುಗಳ ಸಹಾಯವನ್ನು ಪಡೆದು ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ನಾನು ಜೀವಂತವಾಗಿರ್ತಕ್ಕಂಥದ್ದು ಕ್ರಿಸ್ತನ ಕೃಪೆಯಿಂದಲೇ, ಆತನು ಬರಬಾರದು, ಆತನು ಪ್ರಸಂಗ ಮಾಡಬಾರದು ಎಂಬಂತಹ ಅನೇಕ ತಡೆಗೋಡೆಗಳನ್ನು ಹಾಕಲಾಯಿತು, ಅವನಿಗೆ ಜೀವ ಬೆದರಿಕೆಯನ್ನು ಹಾಕಲಾಯಿತು. ಆದರೆ ದೇವರ ವಾಕ್ಯದ ಮೂಲಕವಾಗಿ ಆತನು ಪ್ರಾರ್ಥನೆ ಮೂಲಕವಾಗಿ ಬರ್ತಕ್ಕಂಥವನಾಗಿದ್ದಾನೆ. ಪ್ರಾರ್ಥನೆಯ ಮೂಲಕವಾಗಿ ಬಂದು ಎಲ್ಲ ಕಡೆಗೂ ಸತ್ಯವನ್ನು ತಿಳಿಸುವಂತೆವನಾಗಿದ್ದಾನೆ. ಆತನಿಗೆ ಆಧಾರವಾಗಿದ್ದಂತಹ ಆ ಒಂದು ಸತ್ಯ ವಚನ ಏನೆಂಬುದಾಗಿ ನಾವು ನೋಡಬೇಕಾದರೆ, ಹಳೆಯ ಒಡಂಬಡಿಕೆಯಲ್ಲೂ ಸಹ ಯಾವ ರೀತಿಯಲ್ಲಿ ಪ್ರವಾದಿಗಳು ರಾಜರ ಮುಂದೆ ನಿಂತು ಪ್ರಸಂಗವನ್ನು ಮಾಡಿದರು, ಮತ್ತು ಆದಿ ಅಪೊಸ್ತಲರ ಕಾಲದಲ್ಲಿಯೂ ಸಹ ರಾಜರುಗಳ ಮುಂದೆ ನಿಂತು ಯೇಸು ಸ್ವಾಮಿಯ ಮರಣ, ಜನನ ಮತ್ತು ಪುನರುತ್ಥಾನದ ವಿಚಾರವಾಗಿ ತಿಳಿಸಿದರು. ಅದೇ ರೀತಿಯಾಗಿ ಕತ್ತಲೆ ಯುಗದಲ್ಲಿಯೂ ಸಹ ಮಾರ್ಟಿನ್ ಲೂಥರ್ ಮತ್ತು ಇನ್ನೂ ಅನೇಕ ರಾಜರುಗಳು ಪ್ರಸಂಗ ಮಾಡಲಿಕ್ಕೆ ಶುರು ಮಾಡತಕ್ಕಂಥವರಾಗಿದ್ದಾರೆ, ರಾಜರುಗಳು ಸುವಾರ್ತೆಯನ್ನು ತರಲಿಕ್ಕೆ ಶುರು ಮಾಡತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಒಂದು ಹೋರಾಟ ಈ ಕತ್ತಲೆ ಯುಗದಲ್ಲಿ ನಡೆಯಿತು. ಅನೇಕ ರಾಜರುಗಳು ಪ್ರತಿಭಟನೆಯನ್ನು ಮಾಡಿ ಸತ್ಯದ ಬೆಳಕನ್ನು ಅನೇಕರಿಗೆ ನೀಡಲು ಪ್ರಯತ್ನಿಸಿದರು. ಪ್ರಿಯ ಕೇಳುಗರೆ, ಈ ರೀತಿಯಾಗಿ ಹೋರಾಟ ನಡೆದಂತಹ ಒಂದು ಕಾಲಘಟ್ಟ ಈ ಒಂದು ಕತ್ತಲೆ ಯುಗದ ಕಾಲಘಟ್ಟ. ಅದು ವಿಶೇಷವಾಗಿ ರಾಜರುಗಳು ಪ್ರಸಂಗ ಮಾಡಿ, ರಾಜರುಗಳು ಪ್ರತಿಭಟನೆ ಮಾಡಿ ಯಾವ ರೀತಿಯಲ್ಲಿ ಸುಧಾರಣೆಯನ್ನು ಮುಂತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ ಎನ್ನುವಂತಹ ಮತ್ತಷ್ಟು ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಮಹೋನ್ನತ ದೇವರಾಗಿದ್ದೀಯಾ. ಹೌದು ದೇವ, ನೀನು ಪ್ರತಿಯೊಬ್ಬೊಬ್ಬರನ್ನು ಸಹ ನಿನ್ನ ಸೇವೆಗೆ ಉಪಯೋಗಿಸುವಂತಹ ದೇವರು ನೀನಾಗಿದ್ದೀಯ ಸ್ವಾಮಿ. ಯಾರೆಲ್ಲ ಸತ್ಯವನ್ನು ಹುಡುಕ್ತಕ್ಕಂಥವರಾಗಿದ್ದಾರೋ ಅವರಿಗೆ ಸತ್ಯವನ್ನು ತೋರಿಸಿಕೊಡುವಂಥ ದೇವರು ನೀನಾಗಿದ್ದೀರಾ. ಹೌದು ದೇವ, ಈ ಸಮಯದಲ್ಲಿ ನಿನ್ನ ಮಕ್ಕಳು, ರಾಜರುಗಳು, ಧಾರ್ಮಿಕ ಸುಧಾರಕರುಗಳು ಅಂದು ಸುವಾರ್ತೆಯನ್ನು ಸಾರಬೇಕು, ಸತ್ಯದ ಬೆಳಕನ್ನು ನೀಡಬೇಕೆಂಬುದಾಗಿ ಹಂಬಲಿಸಿದ ನಿಮಿತ್ತವಾಗಿ ಅಲ್ಲಿ ಒಂದು ಪ್ರತಿಭಟನೆ ನಡೆದು ಸುಧಾರಣೆ ಏರ್ಪಟ್ಟಿತು. ಇವತ್ತಿನ ದಿನದಲ್ಲೂ ಸಹ ನಿನ್ನ ಮಕ್ಕಳು ಅವರ ಮನಸ್ಸಿನಲ್ಲಿ ನಾ ಈ ಒಂದು ಸತ್ಯವನ್ನು ಇತರರಿಗೆ ತಿಳಿಸಬೇಕು, ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರಬೇಕು ಎನ್ನುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಯಾವುದಕ್ಕೂ ಸಹ ಭಯಪಡದೆ ಪ್ರಾರ್ಥನೆಯ ಮೂಲಕವಾಗಿ ಜೀವದ ಹಂಗನ್ನು ತೊರೆದು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ಸುವಾರ್ತೆ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಸಹಾಯ ಮಾಡು. ಈ ಮಹಾ ಹೋರಾಟ ಅನ್ನುವಂಥ ಪುಸ್ತಕಕ್ಕೋಸ್ಕರ ಸ್ತೋತ್ರ. ಈ ಪುಸ್ತಕವನ್ನು ಓದುವಂತಹ, ಈ ಪುಸ್ತಕದಲ್ಲಿರತಕ್ಕಂಥ ಸತ್ಯವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಆ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಕೊನೆಯಲ್ಲಿ ಯಾವ ರೀತಿಯಲ್ಲಿ ಬರತಕ್ಕಂಥದ್ದಾಗಿದೆ, ಅದಕ್ಕೆ ನಾನು ಹೇಗೆ ಸಿದ್ಧನಾಗಬೇಕು ಅನ್ನುವುದನ್ನು ಅವರು ಅರ್ಥ ಮಾಡಿಕೊಂಡು ಮತ್ತೊಬ್ಬರಿಗೂ ಅದನ್ನು ತಿಳಿಸಿ ಈ ಹೋರಾಟದಲ್ಲಿ ಕ್ರಿಸ್ತನಿಗೋಸ್ಕರ ಜೀವವನ್ನು ಕೊಟ್ಟು ಆತನಿಗೋಸ್ಕರ ನಿಲ್ಲಲು ಸಹಾಯ ಮಾಡು, ಆಶೀರ್ವದಿಸು. ನೀನೇ ನಮ್ಮ ಸಂಗಡ ಇದ್ದು ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.